ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ಪರ್ಣಶಾಲೆಗಳ ಹಬ್ಬ. ರೀಪ್ರಿಂಟ್ಸ್ ಪುಟ 3508, ಪುಟದ ಸಂಖ್ಯೆ 226-227. ಹಬ್ಬದಲ್ಲಿ ಯೇಸುವು. ಈ ಪಾಠವು ಕರ್ತನು ಕಡೆಯದಾಗಿ ಪರ್ಣಶಾಲೆಗಳ ಹಬ್ಬದಲ್ಲಿ ಭಾಗವಹಿಸಿದ್ದಕ್ಕೆ ಸಂಬಂಧಪಟ್ಟಿರುವುದು. ಈ ಒಂದು ಹಬ್ಬವು ಆತನ ಶಿಲುಬೆಯ ಮರಣಕ್ಕೆ ಕೇವಲ 6 ತಿಂಗಳು ಹಿಂದೆ ನಡೆದಿತ್ತು. ಹಿಂದಿನ ಒಂದು ಪಾಠದಲ್ಲಿ 5,000 ಜನರಿಗೆ ಉಣಬಡಿಸಿದ್ದು, ಜನರು ಪಸ್ಕ ಹಬ್ಬಕ್ಕಾಗಿ ಯೆರೂಸಲೇಮಿಗೆ ಹೋಗುವ ಮಾರ್ಗದಲ್ಲಿದ್ದ ಸಮಯವಾಗಿತ್ತೆಂದು ನಾವು ನೋಡಿದ್ದೆವು. ಹೀಗಾಗಿ ಈಗಿನ ಪಾಠವು ಕನಿಷ್ಠವೆಂದರೂ 6 ತಿಂಗಳು ನಂತರ ಸಮಯದ್ದಾಗಿತ್ತು. ಆ ದಿನದಿಂದ ಆತನನ್ನು ಕೊಲ್ಲುವುದಕ್ಕೆ ಆಲೋಚಿಸುತ್ತಿದ್ದರು. ಹೀಗಿರಲಾಗಿ ಯೇಸು ಇನ್ನು ಯಹೂದ್ಯರೊಳಗೆ ಬಹಿರಂಗವಾಗಿ ತಿರುಗಾಡದೆ ಅಲ್ಲಿಂದ ಅಡವಿಯ ಹತ್ತಿರದ ಪ್ರದೇಶಕ್ಕೆ ಹೋಗಿ ಎಫ್ರಾಯಿಮ್ ಎಂಬ ಊರಿನಲ್ಲಿ ಶಿಷ್ಯರ ಸಂಗಡ ಇದ್ದನು. ಇಂಥ ಸಮಯ ಬರಲು ಸುಸ್ಪಷ್ಟವಾಗಿ ಸುಮಾರು 1 ವರ್ಷ 6 ತಿಂಗಳ ಅಂತರವಿರುವ ಸಾಧ್ಯತೆಯು ಬಹುದಾಗಿರಬೇಕು. ಈ ಹಬ್ಬದ ಸಂದರ್ಭದಲ್ಲಿ ಅನೇಕರು ಯೇಸುವು ಇದಕ್ಕೆ ಬರುವನೋ ಇಲ್ಲವೋ ಎಂದು ಆಶ್ಚರ್ಯಪಡುತ್ತಿದ್ದರು. ಯಾಕೆಂದರೆ ಮಹಾಯಾಜಕನು ಕರ್ತನಿಗೆ ವಿರೋಧವಾಗಿ ಎಷ್ಟೋ ಅಸೂಯೆ, ದ್ವೇಷ, ಕಟುಭಾವನೆ ಉಳ್ಳವರಾಗಿದ್ದು ಆತನ ಜೀವಕ್ಕೆ ಬೆದರಿಕೆ ಹಾಕಿದ್ದರೆಂಬುದನ್ನು ಅಧಿಕ ಸಂಖ್ಯೆಯ ಜನರು ಅರ್ಥ ಮಾಡಿಕೊಂಡಿದ್ದರು. ತನ್ನ ಗಳಿಗೆಯು ಬರುವವರೆಗೂ ತನ್ನ ಜೀವವು ದೇವರ ಸಂರಕ್ಷಣೆಯಲ್ಲಿರುವುದೆಂಬುವುದನ್ನು ನಮ್ಮ ಕರ್ತನು ಮನಗಂಡವನಾಗಿದ್ದನು. ಆತನು ಅನಗತ್ಯವಾಗಿ ಅಪಾಯದ ದಾರಿಯಲ್ಲಿ ಹೋಗಿ ದೈವಿಕವಾದ ಏರ್ಪಾಡುಗಳನ್ನು ಪರೀಕ್ಷೆ ಮಾಡುವುದಿಲ್ಲವೆಂಬಂತೆ ಕಾಣುತ್ತದಾದರೂ, ನಿಜವಾಗಿಯೂ ಆತನು ತನ್ನ ಮಾರ್ಗವನ್ನು ತನಗೆ ಕಂಡುಬಂದ ಸನ್ನಿವೇಶಕ್ಕೆ ಅನುಗುಣವಾಗಿ ರೂಪಿಸಿಕೊಳ್ಳುತ್ತಿದ್ದನು. ಹೀಗೆಯೇ ಸಹ ಆತನು ತನ್ನ ಶಿಷ್ಯರಿಗೆ ಬುದ್ಧಿ ಹೇಳಿದ್ದನು. ಒಂದು ಊರಿನಲ್ಲಿ ನಿಮ್ಮನ್ನು ಹಿಂಸೆ ಪಡಿಸಿದರೆ ಬೇರೊಂದು ಊರಿಗೆ ಓಡಿ ಹೋಗಿ. ಆ ಸಮಯದಲ್ಲಿ ನಮ್ಮ ಕರ್ತನ ಅಣ್ಣ ತಮ್ಮಂದಿರಲ್ಲಿ ಕೆಲವರು, ಅವರು ದಾಯಾದಿಗಳ ಆಗಿರುವ ಸಂಭವವಿತ್ತು. ಯಾಕೆಂದರೆ ದಾಯಾದಿಗಳನ್ನು ಆ ಕಾಲದಲ್ಲಿ ಅಣ್ಣ ತಮ್ಮಂದಿರು ಎಂದು ಕರೆಯಲಾಗುತ್ತಿತ್ತು. ಆತನು ಮೆಸ್ಸಿಯನ್ ಎಂಬುವುದರ ಬಗ್ಗೆ ಸಂದೇಶವುಳ್ಳವರಾಗಿರುವಂತೆ ತೋರುತ್ತಿದ್ದು, ತಾನು ಯೆರೂಸಲೇಮಿಗೆ ಹೋಗಿ ಅಲ್ಲಿ ತಮ್ಮ ಜನಾಂಗದಲ್ಲಿನ ಪಾಂಡಿತ್ಯವುಳ್ಳವರ ಮುಂದೆ ಮಹತ್ಕಾರ್ಯಗಳನ್ನು ಮಾಡಲು ಹೇಳಿದ್ದರು. ಅದನ್ನು ನೋಡುವ ಅವರು ಆತನನ್ನು ಟೀಕಿಸಿ ಅವನಲ್ಲಿ ದೋಷವನ್ನು ಕಂಡುಹಿಡಿಯುವ ಹಾಗೂ ಸಾಧ್ಯವಾದಲ್ಲಿ ಆತನು ಹೇಳಿಕೊಳ್ಳುವುದನ್ನು, ಆತನು ಮಾಡುವ ಅದ್ಭುತಗಳನ್ನು ತಪ್ಪಾದುದೆಂದು ರುಜುವಾತು ಪಡಿಸುವ ಅವಕಾಶ ಉಂಟಾಗುವುದೆಂಬುವುದು ಅವರ ಉದ್ದೇಶವಾಗಿತ್ತೆಂದು ಆ ಸಂದರ್ಭವು ಸೂಚಿಸುತ್ತದೆ. ನೀವೇ ಜಾತ್ರೆಗೆ ಹೋಗಿರಿ, ನನ್ನ ಸಮಯವು ಇನ್ನೂ ಒದಗದೇ ಇರುವುದರಿಂದ ನಾನು ಈ ಜಾತ್ರೆಗೆ ಈಗ ಹೋಗುವುದಿಲ್ಲ ಎಂಬುವುದು ಆತನ ಉತ್ತರವಾಗಿತ್ತು. ಯಾಕೆಂದರೆ ನಮ್ಮ ಕರ್ತನು ಹಬ್ಬಕ್ಕೆ ಮುಂಚಿತವಾಗಿ ಹೋಗುವುದರಿಂದ ಧಾರ್ಮಿಕ ಬೋಧಕರ ದ್ವೇಷವನ್ನು ಹೆಚ್ಚು ಕೆರಳಿಸುವಂತಾಗುತ್ತಿತ್ತು. ಅದಲ್ಲದೆ ಆತನು ತಡವಾಗಿ ಹೋಗುವುದರಿಂದ ಆತನ ಜನಪ್ರಿಯತೆಗಾಗಲಿ ಅಥವಾ ಬೋಧನೆಗಳಿಗಾಗಲಿ ಧಕ್ಕೆ ಉಂಟಾಗುತ್ತಿರಲಿಲ್ಲ. ಕಾರಣ ಜನರು ಸಹಜವಾಗಿ ತಾವಾಗಿಯೇ ಆತನ ಬಗ್ಗೆ ವಿಚಾರಿಸುತ್ತಿದ್ದು ಆಶ್ಚರ್ಯವನ್ನು ವ್ಯಕ್ತಪಡಿಸುವವರಾಗಿ, ಆತನು ಹೇಳಿಕೊಳ್ಳುವುದರ ಬಗ್ಗೆ ಚರ್ಚೆ ಮಾಡುವವರಾಗಿ, ತಾವು ತಮ್ಮ ಊರು, ಹಳ್ಳಿ ಮುಂತಾದವುಗಳಲ್ಲಿ ಆತನ ಬಗ್ಗೆ ಕಂಡು ಕೇಳಿದ್ದನ್ನು ಅವರು ಒಬ್ಬರಿಗೊಬ್ಬರು ಹೇಳಿಕೊಳ್ಳುತ್ತಿದ್ದರು. ನಮ್ಮ ಕರ್ತನು ಹಬ್ಬದ ವಾರದ ಕಡೆಯ ದಿನಗಳಲ್ಲಿ ಅಲ್ಲಿಗೆ ಆಗಮಿಸಿ ನೇರವಾಗಿ ದೇವಾಲಯಕ್ಕೆ ಹೋಗಿ ಜನರ ಧಾರ್ಮಿಕ ಭಾವನೆಗಳು ತಾರಕಕ್ಕೇರುವಾಗ, ಅವರು ವರ್ಷವೂ ಸತತವಾಗಿ ಆಚರಿಸುತ್ತಿರುವ ಸಾಂಕೇತಿಕವಾದಗಳಲ್ಲಿರುವ ಆಳವಾದ ಆತ್ಮಿಕ ವಿಷಯಗಳ ಕಡೆಗೆ ಅವರ ಗಮನವನ್ನು ಸೆಳೆದಿದ್ದನು. ಆ ಚಿನ್ನದ ಊಜಿಯಲ್ಲಿ ತುಂಬಿರುವ ನೀರನ್ನು ಯಜ್ಞವೇದಿಯ ಮೇಲೆ ದೇವರಿಗೆ ತರ್ಪಣವಾಗಿ ಎರಿಯುವುದನ್ನು ಮುಗಿಸುವಾಗ, ಅಲ್ಲದೆ ಆಗ ಜನರ ಗುಂಪು ಆ ಉಷ್ಣ ಹವಾಮಾನದಲ್ಲಿ ಬಾಯಾರಿದವರಾಗಿರುವ ಸಂಭವವಿದ್ದು, ಆ ನೀರಿನ ದೃಶ್ಯವನ್ನು ಕಂಡು ಆ ಬಾಯಾರಿಕೆಯು ಇನ್ನೂ ಹೆಚ್ಚಾಗಿ ಉಲ್ಬಣಗೊಂಡಿರುವಾಗ ಏಸುವು ನಮ್ಮ ಪಾಠದಲ್ಲಿ ಸಾರಾಂಶವಾಗಿ ಒಳಗೊಂಡಿರುವುದನ್ನು ಕೂಗಿ ಹೇಳಿದ್ದೇನೆಂದು ಭಾವಿಸಲಾಗಿರುವುದು. ಯಾವನಿಗಾದರೂ ನೀರಡಿಕೆಯಾಗಿದ್ದರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ. ನನ್ನನ್ನು ನಂಬಿದವರ ಹೊಟ್ಟೆಯೊಳಗಿಂದ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಜೀವಕರವಾದ ನೀರಿನ ಹೊಳೆಗಳು ಅರಿಯುವವು. ನಮ್ಮ ಕರ್ತನು ಸಾಮ್ಯ ರೂಪವಾಗಿಯೂ ಒಗಟಿನ ರೂಪವಾಗಿಯೂ ಹೇಳುವನೆಂದು ಪ್ರವಾದಿಯು ಮುಂದಾಗಿ ಹೇಳಿರುವಂತೆ ಜನರು ಹೇಳುತ್ತಿದ್ದುದರಲ್ಲಿ ಆಶ್ಚರ್ಯವಿಲ್ಲ. ಈ ಸಂದೇಶವನ್ನು ಕೇಳಿದ ಗುಂಪಿನವರಲ್ಲಿ ಇದರ ಬಗ್ಗೆ ಯಾವ ವಿಧವಾಗಿ ಯಾದರೂ ಸೂಕ್ತ ಗ್ರಹಿಕೆಯನ್ನು ಪಡಕೊಂಡಿದ್ದವರು ಎಷ್ಟು ಅಲ್ಪ ಮಂದಿ. ಪ್ರಭಾವಯುತವಾದ ಆಶೀರ್ವಾದಗಳುಳ್ಳ ಆತ್ಮಿಕ ಏರ್ಪಾಟುಗಳಿಂದ ಕೂಡಿರುವ ನಮ್ಮ ಈಗಿನ ಕಾಲದವರ ವಿಷಯವಾಗಿಯೂ ಹೀಗೆಯೇ ಇದ್ದು ಅವರಲ್ಲಿ ಎಷ್ಟು ಅಲ್ಪ ಮಂದಿಗೆ ಈ ಮಾತುಗಳು ಸೂಚಿಸುವವೆಂದು ಏನೆಂಬುವುದರ ಬಗ್ಗೆ ಸಾಕಷ್ಟು ಸೂಕ್ತ ಕಲ್ಪನೆಗಳನ್ನು ಹೊಂದಿರಲು ಸಾಧ್ಯ.